ಸ್ಥಾಪ್ಯತೆ ಇಂದಿರಾವದನಾಂಭೋಜರಾಜಹಂಸಾಯ ವಿಷ್ಣವೇ ಅಮಂದಾನಂದ ದೋಹ ಸುಂದರಾಕೃತಯೇ ನಮ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಸ್ವಪದ್ಮನಾಭತೀರ್ಥಾರ್ಕ ಗೋಗಣೋಸ್ತು ದೃಶೇ ಮಮ ನತರ್ಪ ಮಾರ್ಗೇ ಗಮನಂ ವಿನಾ ಯದುಪಜೀವನಂ ಪ್ರಣಮ್ಯ ಚರಣದ್ವಂದಂ ಗುರುಣಾಂ ತತ್ಕೃಪಾಬಲಾತ್ ವ್ಯಾಕರಿಷ್ಯೇ ಯಥಾಬೋಧಂ ಗೀತಾ ತಾತ್ಪರ್ಯ ನಿರ್ಣಯಂ. ಯದುಕ್ತಂ ಜೀವಾನಾಂ ಸ್ವಾತಂತ್ರ್ಯಾಭಾವ ಅಪೇಕ್ಷೆಯೈವ ಕರ್ತೃತ್ವಂ ಪರತಂತ್ರಕರ್ತೃತ್ವಂತು ಅಸ್ತೇವ ಇತಿ ನತದ್ಯುಕ್ತಂ. ಯದುಕ್ತಂ ಜೀವಾನಾಂ ಸ್ವಾತಂತ್ರ್ಯಾಭಾವಾಪೇಕ್ಷೆಯ ಏವ ಅಕರ್ತೃತ್ವ, ಜೀವನಿಗೆ ಅಕರ್ತೃತ್ವ ಅಂದರೆ ಸ್ವಾತಂತ್ರ್ಯ ಇಲ್ಲ ಅಂತ ಅಷ್ಟೇ ಅರ್ಥ. ಪರತಂತ್ರಕರ್ತೃತ್ವಂತು ಅಸ್ತೇವ, ಪರತಂತ್ರ ಕರ್ತೃತ್ವ ಇದ್ದೇ ಇದೆ. ಇತಿ ಯದುಕ್ತಂ ನ ತದ್ಯುಕ್ತಂ, ಏನು ಹೇಳಿದ್ರಲ್ಲ ಇದನ್ನು ಒಪ್ಪೋದಿಲ್ಲ ಅಂತ. ನಾನು ನ ಕರ್ತೃತ್ವ ಇತಿ ಉತ್ತರ ವಾಕ್ಯ ವಿರೋಧಾದಿತ್ಯತಃ ತೆಥೇತಿ. ಮುಂದೆ ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಕ್ರಿಯತೆ ವಿಹು ಅಂತ ಮುಂದಿನ ವಾಕ್ಯದೊಳಗೆ ಕರ್ತೃತ್ವನೇ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಪರತಂತ್ರ ಕರ್ತೃತ್ವ ಇದೆ ಅಂತ ಹೇಳ್ತಿದ್ದೀರಿ, ಗೀತಾಕ್ಕೆ ವಿರೋಧವಾಗತ್ತಲ್ಲ ಅಂತ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಸ್ವತೋ ಜೀವಾನಾಂ ಸ್ವತಂತ್ರ ಕರ್ತೃತ್ವಾದಿ ಅಭಾವೇಪಿ ಪರಮಾತ್ಮದತ್ತಂ ತದಸ್ತಿ. ಸ್ವತಂತ್ರ ಕರ್ತೃತ್ವ ಜೀವನಿಗೆ ಇಲ್ಲದಾದರೂ ಕೂಡ ಭಗವದ್ ಅನುಗ್ರಹದಿಂದ ಅವನಿಗೆ ಪರತಂತ್ರ ಕರ್ತೃತ್ವ ಇದೆ. ಅತಃ ಕಥಂ ಬ್ರಹ್ಮಣಿ ಆಧಾನ ಮುಚ್ಚತಿ ಇತ್ಯಾಶಂಕಾಮೇ ವಾತ್ರ ಪರಿಹರತಿ. ಹಾಗಿದ್ರೆ ಪರಮಾತ್ಮನಿಗೆ ಅರ್ಪಣೆ ಮಾಡೋದು ಅಂದ್ರೆ ಏನು ಅಂದ್ರೆ ಹೇಳ್ತಾರೆ. ಅಥವಾ ಸರ್ವಾತ್ಮನ ಜೀವಾನಾಂ ಕರ್ತೃತ್ವಾಭಾವಂ ವಕ್ತೀತಿ ಭಾವ. ಇಲ್ಲಿ ಗೀತೆಯ ವಾಕ್ಯದೊಳಗೆ ಜೀವರಿಗೆ ಕರ್ತೃತ್ವ ಇಲ್ಲ ಅಂತ ಹೇಳೋದೇ ತಾತ್ಪರ್ಯ. ಕರ್ಮಫಲ ಸಂಯೋಗೇ ಚ ಸ್ವಾತಂತ್ರ್ಯ ಮಿತ್ಯಪಿ ಸಂಯೋಜ್ಯಂ. ಜೀವನಿಗೆ ಸ್ವತಂತ್ರ ಕರ್ತೃತ್ವನೂ ಇಲ್ಲ, ಸ್ವತಂತ್ರ ಕರ್ಮಫಲ ಸಂಯೋಗನೂ ಇಲ್ಲ. ಅಂದರೆ ಕರ್ಮಫಲ ತೊಗೊಳ್ತಕ್ಕಂಥ ಶಕ್ತಿಯೂ ಇಲ್ಲ, ಕರ್ಮ ಮಾಡೋ ಶಕ್ತಿಯೂ ಇಲ್ಲ, ಫಲ ತಗೊಳ್ಳೋ ಶಕ್ತಿಯೂ ಇಲ್ಲ ಅಂತ ಅರ್ಥ. ಸಂಯೋಜ ಅನೇನ ನ ಕರ್ತೃತ್ವ ನ ಕರ್ಮಾಣಿ ಇತಿ ಪೂರ್ಣರುಕ್ತಿಯಂಚ ಪರಿಹೃತಂ. ಆದ್ದರಿಂದನೇ ನಾ ಕರ್ತೃತ್ವ ಅಂತ ಒಂದೇ ಹೇಳಿದ್ರೆ ಸಾಕಾಗ್ತಿತ್ತು. ನಾ ಕರ್ಮಾಣಿ ಅಂತ ಯಾಕೆ ಹೇಳಬೇಕಾಗಿತ್ತು? ನಾ ಕರ್ತೃತ್ವ ಸಜತಿ ಅಂತ ಹೇಳೋದ್ರ ಬದಲು ನಾ ಕರ್ಮಾಣಿ ಅಂತ ಯಾತಕ್ಕೆ ಹೇಳಿದ್ರು? ಅದು ಕರ್ಮ ಫಲ ತಗೊಳ್ಳೋ ಶಕ್ತಿ ಇಲ್ಲ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಅದನ್ನು ಹೇಳಿದರು. ಕೆಲಸ ಮಾಡೋ ಶಕ್ತಿಯೂ ಇಲ್ಲ, ಮಾಡಿದ ಮೇಲೆ ಫಲ ತಗೊಳ್ತಕ್ಕಂಥ ಶಕ್ತಿಯೂ ಇಲ್ಲ. ಎರಡರಲ್ಲೂ ಜೀವ ಪರಾಧೀನ, ಕರ್ಮ ಮಾಡಲಿಕ್ಕೂ ಪರಾಧೀನ ವಿಷ್ಣು ಪ್ರೇರಣೆಯ, ಫಲ ತಗೊಳ್ಳೋದಕ್ಕೂ ಪರಾಧೀನ ವಿಷ್ಣು ಪ್ರೀತ್ಯರ್ಥಂ. ಎರಡು ಅದು ಅರ್ಥನೇ. ನಾವು ಸಂಕಲ್ಪದಲ್ಲಿ ಪ್ರತಿ ಸತ್ಯ ಯಾತಕ್ಕೆ ಸೇರಿಸಿದ್ದಾರೆ ಅಂದರೆ ಈ ಭಾವ ಸದಾ ಕಾಲ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದಕ್ಕೋಸ್ಕರ. ನನ್ವತ್ರ ಕರ್ತೃತ್ವಾದ್ಯಭಾವ ಏವ ಉಚ್ಯತೆ ದತು ತತ್ರ ಸ್ವಾ ಅಸ್ವಾತಂತ್ರ್ಯಂ ಅತಃ ಕಥಮನೇನೈಷಾ ಶಂಕಾ ಪರಿಹರಿಯತೆ ಇತ್ಯತಃ ಕ್ರಿಯಾಯಾಮಿತಿ. ಇಲ್ಲಿ ಆ ಮಾತು ಕಾಣೋದಿಲ್ಲ ಅಂತ ಕೇಳಿದ್ರೆ ಇದೇ ನೋಡು ಅಂತ ತೋರಿಸ್ತಾರೆ. ಕ್ರಿಯಾಯಾಮ ಅದೃಷ್ಟೋತ್ಪಾದನೆ ಫಲೇ ಚ ಸ್ವಾತಂತ್ರ್ಯಂ ಲೋಕಶ್ಚರ ಸೀಶ್ವರ ಇತ್ಯರ್ಥ. ಆ ಶ್ಲೋಕಕ್ಕೆ ಅರ್ಥ ಜೀವನಿಗೆ ಸ್ವಾತಂತ್ರ್ಯ ಕೊಡೋದಿಲ್ಲ ಅಂತ ಅರ್ಥ, ಫಲ ಕೊಡೋ ಶಕ್ತಿ ತಗೊಳ್ಳೋ ಶಕ್ತಿ ಕೊಡೋದಿಲ್ಲ ಅಂತ ಅರ್ಥನೇ ಹೊರತು ಅವನಿಗೆ ಕರ್ತೃತ್ವನೇ ಇಲ್ಲ ಅಂತ ಅರ್ಥದಲ್ಲಿ ಆ ಶ್ಲೋಕ ಬಂದಿಲ್ಲ ಅಂತ ಹೇಳಿದರು. ಫಲ ಹೇಗೆ ತಗೋತಾನೆ ಕೇಳ್ಬೋದೇ ಹೊರತು ತಗೊಂಡ್ರೆ ಏನಾಗುತ್ತದ? ಕಳ್ತನ ಆಗುತ್ತೆ ಅಷ್ಟೇ, ತವನೇ ತಗೊಂಡ್ರೆ ಕಳ್ತಾನ. ಹಾಂ, ಅಥೋ ಭವ ಇತ್ತೇದು ಆಶಂಕಾ ಪರಿಹಾರ ಇತ್ಯರ್ಥ. ಸಿಂಪಲ್, ಬಾಡಿಗೆ ಮನೆ ಕೊಡ್ತಾರೆ, ವಾಸ ಮಾಡಿ ಸುಮ್ಮನೆ ಇರ್ತಾರೆ. ಇವನೇ ಅಕ್ಕಿ ಬ್ರಹ್ಮ ಖಾಲಿ ಇದೆ ಅಂತ ಅಕ್ಕಿ ಬ್ರಹ್ಮ ಮಾಡ್ಕೊಟ್ರೆ ಗೊತ್ತಾಯ್ತಾ? ಆಕ್ಚುಲಿ ಖಾಲಿ ಇದೆ, ಅಕ್ಕಿ ಬ್ರಹ್ಮ ಗೊಬ್ಬರ ಎಲ್ಲ ಕರೆಕ್ಟೇ, ಬಟ್ ಅವನು ಒಪ್ಪಿಗೆ ಇಲ್ಲದ ಹೋದ್ರೆ ಅದೇನಾಯ್ತು? ಟ್ರೆಸ್ ಪಾಸಿಂಗ್ ಕೇಸ ಹೊರತು ಇದ್ರ ಆಗೋದಿಲ್ಲ. ಅದು ಅಷ್ಟು ವೆರಿ ಸಿಂಪಲ್. ಅದು ಇದೇ ಪದಾರ್ಥನೇ ಕೇಳಿ ತಗೊಳ್ಳೋದಕ್ಕೆ ಆಗದು ಎಷ್ಟು ಡಿಫ್ರೆನ್ಸ್ ಇದೆ ಈಗ. ಆದ್ದರಿಂದ ನಾವು ಸಾಮಾನ್ಯ ನಮ್ಮಂಥ ಮನುಷ್ಯರನ್ನೇ ಕೇಳಿ ತಗೋಬೇಕಾದ್ರೆ ಇನ್ನು ದೇವರ ಸರ್ವತಂತ್ರ ಸ್ವತಂತ್ರನಾದ್ದರಿಂದ ಅನುಮತಿ ಇಲ್ಲದೆ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಕರ್ತೃತ್ವಾಧಿಕಂ ನ ಸೃಜತಿ ಇತ್ಯಸ್ಯ ತತ್ರ ಸ್ವಾತಂತ್ರ್ಯಂ ನ ಸೃಜತಿ ಇತ್ತೇವ ಅರ್ಥಾತೋ ಭವತ್ತೇತದ್ ಆಶಂಕಾ ಪರಿಹಾರ ಇತ್ಯರ್ಥ. ಆದ್ದರಿಂದ ಶ್ಲೋಕದೊಳಗೆ ನಮ್ಮ ಪ್ರಶ್ನೆಗೆ ಉತ್ತರ ಇದೆ. ಅದಕ್ಕೆ ಹೇಳಿದ್ದೆ ಹೊರತು ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳೋದಕ್ಕೆ ಶ್ಲೋಕ ಹೊರಟಿಲ್ಲ. ನಾನು ಅತ್ರ ಈಶ್ವರಶೈವ ಕರ್ತೃತ್ವಾದ್ಯಭಾವ ಉಚ್ಯತೆ ಇತಿ ಕಿಂ ನ ಸ್ಯಾದ್ ಇತ್ಯತಃ ಅನ್ಯತೆ ಇತಿ. ಇಲ್ಲಿ ಈಶ್ವರಿಗೆ ಕರ್ತೃತ್ವ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬಾರ್ದು ಅಂತ ಕೇಳಿದ್ರೆ ಹೇಳ್ತಾರೆ, ಹೇಳ್ಕೋಬಾರದು. ಯತ್ರ ಈಶ್ ಅನ್ಯಥಾ ಇತಿ ಅನ್ಯಥಾ ಲೋಕಸ್ಯೇತಿ ವಿಶೇಷಣಂ ವ್ಯರ್ಥಂ. ನ ಕರ್ತೃತ್ವ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ಅಂತಿದೆ. ದೇವರಿಗೆ ಅಪ್ಲಿಕಬಲ್ ಆಗ ಮಾತಲ್ಲ ಅದು, ಜೀವನಿಗೆ ಹೇಳ್ತಿರೋದ್ರಿ. ಲೋಕ ಅಂದರೆ ಎಲ್ಲ ಜನರು ಕಲೆಕ್ಟಿವ್ ಆಗಿ. ಲೋಕ ಏನನ್ನುತ್ತೆ ಅಂದರೆ ಜನಲೋಕ ಜನ ಏನಂತಾರೆ ಅಂತ ಅರ್ಥ. ಯದ್ಯತಿ ಅತ್ರ ಈಶ್ವರ ಸೇವ ಕರ್ತೃತ್ವಾದ್ಯ ಭಾವ ಉಚ್ಯತೆ ತದಾ ಲೋಕಸ್ಯ ಕರ್ತೃತ್ವಾಧಿಕಂ ನ ಸೃಜತಿ ಇತಿ ವ್ಯರ್ಥಂ ಸ್ಯಾದಿತ್ಯರ್ಥ. ಈಶ್ವರನಿಗೆ ಕರ್ತೃತ್ವ ಇದೆ, ಉಳಿದರೆ ಸ್ವಾತಂತ್ರ್ಯ ಕೊಡ್ತಿಲ್ಲ ಅಂತ ಅರ್ಥ ಮಾಡಬೇಕು ಹೊರತು ಈಶ್ವರನಿಗೆ ಕರ್ತೃತ್ವ ಇಲ್ಲ ಅಂದರೆ ಉಳಿದವ್ರಿಗೆ ಕೊಡೋದಿಲ್ಲ ಅಂತ ಹೇಳೋ ಕಾರಣನೇ ಬರ್ತಿರಲಿಲ್ಲ. ಆತನಿಗಿದೆ, ಇನ್ನೊಬ್ಬರಿಗೆ ಕೊಡೋದಿಲ್ಲ ಅಂಬ ಸ್ವಾರಸ್ಯ. ಜನಪದೇ ನಿವಸತಾಂ ತದ್ವಿತ್ತಭೋಜಿನಾಂ ಸ್ಯವಿತ್ತಭೋಜಿನಾಂ ಅಪಿ ಆಧಿಪತ್ಯ ಅದಾನಾತ್ ನಾ ದತ್ತ ನ ದತ್ತ ಜನಪದಾರಜ್ಞ ಸ್ವಪುತ್ರಾಣಾಮಿತಿವತ್ ಕರ್ಮಫಲಾದಿ ಸಂಯೋಗಿನಾಮಪಿ ತತ್ ಸ್ವಾತಂತ್ರ್ಯ ಅದಾನಾತ್ ತಸೃಜತೀತಿ ಯುಜ್ಯತೆ. ಜನಪದೇ ಅಂದರೆ ದೇಶ, ನಿವಸತಾಂ ವಾಸ ಮಾಡಿಕೊಂಡಿರತಕ್ಕಂತಹ ನೆಲೆಸಿರತಕ್ಕಂತಹ ಜನಗಳಿಗೆ ತದ್ವಿತ್ತ ಭೋಜಿನಾಂ ಅಲ್ಲಿರ್ತಕ್ಕಂಥ ಹಣಕಾಸುಗಳು ಉಪಯೋಗ ಮಾಡ್ಕೋತಾ ಇದ್ದಾರೆ. ಆಧಿಪತ್ಯ ಅದಾನಾತ್ ಆದರೆ ಸ್ವಾಮಿತ್ವ ಕೊಟ್ಟಿಲ್ಲ, ಹೇಳಿಲ್ಲ ಬಾಡಿಗೆ ಮನೆಯಲ್ಲಿ ಸ್ವಾಮಿತ್ವ ಕೊಟ್ಟಿಲ್ಲ, ಓನರ್ಶಿಪ್ ಕೊಟ್ಟಿಲ್ಲ. ಏನು ಕೊಟ್ಟಿರೋದಲ್ಲಿ ಟೆನೆನ್ಸಿ ಅಷ್ಟೇ. ದೇವರು ಏನೇ ಕೊಟ್ಟರು ಉಳಿದವರಿಗೆ ಏನು ಕೊಟ್ಟಿಲ್ಲ, ಸ್ವಾತಂತ್ರ್ಯ ಕೊಟ್ಟಿಲ್ಲ. ಆಧಿಪತ್ಯ ಅದಾನಾತ್ ಅವನಿಗೆ ಆಧಿಪತ್ಯವನ್ನು ಕೊಟ್ಟಿಲ್ಲ. ನತ್ತ ನತ್ತ ಜನಪದ ರಾಜ್ಞ ಸ್ವಪುತ್ರಾಣಾಮಿತಿ ಬತ್ ಆದ್ದರಿಂದನೇ ರಾಜನಿಗೆ ತನ್ನ ರಾಜನ ತನ್ನ ಮಕ್ಕಳಿಗೆ ರಾಜ್ಯ ಹಂಚಿಕೊಟ್ಟಾಗಲೂ ಕೂಡ ಅವನ ಆಧಿಪತ್ಯ ಬಿಟ್ಟೋಗಿಲ್ಲ. ಅದೇ ರೀತಿಯೇ ಜೀವರಿಗೆ ಪರಮಾತ್ಮ ಕರ್ತೃತ್ವ ಏನಿದ್ದ ನಿಯಮನ ಮಾಡ್ತಾನೆ ಹೊರತು ತನ್ನ ಸ್ವಾತಂತ್ರ್ಯನೂ ಕೊಡೋದಿಲ್ಲ, ಈ ಕರ್ತೃತ್ವನೂ ತೆಗೆದುಹಾಕೋದಿಲ್ಲ. ಆದ್ದರಿಂದ ಪರಾಧೀನ ಕರ್ತ ಜೀವ ಅಂತ ಅಷ್ಟೇ ಅರ್ಥ ಮಾಡಬೇಕು. ಕರ್ಮಫಲಾದಿ ಸಂಯೋಗಿನಾಮಪಿ ತತ್ ಸ್ವಾತಂತ್ರ್ಯ ಆದ ಅನಾತ್ಮ ಸೃಜತೀತಿ ಯುಜ್ಯತೆ. ಕರ್ಮಫಲಾದ ಕರ್ಮಫಲವನ್ನು ಯಾರು ಅನುಭವಿಸ್ತಾರೆ ಅದರಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಕೊಟ್ಟೇ ಇಲ್ಲ. ಆದ್ದರಿಂದಾಗಿನೇ ಸರಿ ಇವತ್ತು ತುಂಬ ಲೆಟರ್ ಡ್ರಾಫ್ಟ್ ಮಾಡ್ತಾರೆ, ಬಟ್ ನೀನೇ ಸೈನ್ ಮಾಡೋ ಅಂತ ಪುಣ್ಯ ಕೊಟ್ಟಿಲ್ಲ, ಯಾರೂ ರೇಟ್ ಕೊಡೋದಿಲ್ಲ. ಗೊತ್ತಾಯ್ತಾ? ಡ್ರಾಫ್ಟ್ ಮಾಡೋಕ್ಕೆ ಅನುಮತಿ ಕೊಡ್ಬೋದೇ ಹೊರತು ಸಿಗ್ನೇಚರಕ್ಕೆ ಅನುಮತಿ ಕೊಡೋದಿಲ್ಲ. ಅದೇನದ ಒಂದು ರೈಟ್, ಅದು ಅದು ಮಾಡೋಕ್ಕೆ ಬರೋದಿಲ್ಲ. ಅವನು ತುಂಬ ಆಪತ್ತು ಬಂದು ಹೇಳಿದ್ರಲ್ಲ, ಅವ್ರ ಇದರಲ್ಲಿದ್ದಾಗ ಹೆಬ್ಬೆಟ್ಟು ಹೊತ್ತಿಸಿದ್ರು ಅಂತ ಹೇಳಿ, ಎಷ್ಟು ತಪ್ಪಿದ್ದಾಗ ಏನು ಮಾಡಿದ್ರು ಇವರೆಲ್ಲ ಹೆಬ್ಬೆಟ್ಟು ಹೊತ್ಕೊಂಡ್ಬಂದ್ರೆ ಹೊರತು ತಾವು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಮಾಡಿದರೆ ತಪ್ಪಾಗಿ ಇನ್ವ್ಯಾಲಿಡ್ ಆಗಿಬಿಡೋದು. ಸ್ವಯಮೇವ ಕರ್ತೃತ್ವಾದಿಷು ಪ್ರವರ್ತತೆ, ಆದ್ದರಿಂದ ಸ್ವಯಮೇವ ಹೋತಿ ಭಾವ ಇತಿ ಚೈತಿ ಸ್ವಭಾವೋ ಭಗವಾನ್. ಅದಕ್ಕೆ ಪರಮಾತ್ಮ ತಾನು ಸ್ವತಂತ್ರವಾಗಿದ್ದಾನೆ, ಸ್ವತಂತ್ರವಾಗಿ ಉಳಿದವ್ರನ್ನ ನಿಯಮನ ಮಾಡ್ತಾರೆ. ಅದಕ್ಕೆ ಸ್ವಭಾವ ಅಂತ ದೇವರಿಗೆ ಹೆಸರು. ಸ್ವಭಾವಸ್ತು ಪ್ರವರ್ತತೆ, ಅಲ್ಲಿರೋ ಸ್ವಭಾವ ಶಬ್ದಕ್ಕೆ ಅರ್ಥ ಸ್ವಭಾವತ್ವಾತ್ ಸ್ವಯಮೇವ ಕರ್ತೃತ್ವಾದಿಷು ಪ್ರವರ್ತತೆ. ಪರಮಾತ್ಮ ಹೀಗೆ ಸ್ವಭಾವ ಶಬ್ದ ವಾಚ್ಯನಾದ್ದರಿಂದ ಕರ್ತೃತ್ವ ಫಲದಾತೃತ್ವ ಎಲ್ಲ ಅವನದೇನೆ. ಕರ್ತೃತ್ವ ಒಂದು, ದಾತೃತ್ವ ಒಂದು. ಕರ್ತೃತ್ವ ಮಾಡೋದು, ದಾತೃತ್ವ ಕೊಡೋದು. ಸೊ ಪರಮಾತ್ಮ ಮಾಡಿಸ್ತಾನೆ ಕೊಡ್ತಾನೆ ಎರಡು. ಆದ್ದರಿಂದಾಗಿನೇ ತಾನು ಕೇಳಾಗಿಲ್ಲ ಇಲ್ಲ. ಕ್ವಶನ್ ತಾವೇ ತೊಗೊಳಗಿಲ್ಲ, ಮತ್ತು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅವರು, ಅಲ್ಲಿಟ್ಟು ಹೋಗಿರ್ತಾನೆ, ತಾವು ತೊಗೊಳಕ್ಕೆ ಹೋಗೋಗಿಲ್ಲ. ಅದನ್ನು ತಾವನೇ ಕೊಡಬೇಕು. ಅವತ್ತು ತೊಗೋ ಅಂತ ಹೇಳಬೇಕು, ಹೇಳಿದ ಮೇಲೆ ತೊಗೋಬೋದೇ ಹೊರತು ತಾನೇ ತೊಗೊಳಕ್ಕೆ ಸಾಧ್ಯ ಇಲ್ಲ. ಸ್ವರೂಪ ಹೌದು, ಎರಡು ಒಂದೇನೆ, ರಫ್ಲಿ ಒಂದೇ, ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ. ಸ್ವರೂಪ ಅಂದರೆ ತನ್ನ ರೂಪ, ಸ್ವಭಾವ ಅಂದರೆ ತನ್ನದೇ ಇರುವಿಕೆ ಅಂತ ಅರ್ಥ. ಸ್ವಲ್ಪ ಚೇಂಜ್ ಇದೆ ಅಷ್ಟೆ, ರಫ್ಲಿ ಉಪಯೋಗಿಸ್ಬೋದು. ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತ. ಹಾಗೊಂದು ಪ್ರಶ್ನೆ ಬಂತು, ಏನೋ ಭಾರಿ ಬುದ್ಧಿವಂತಿಯಿಂದ ಅರ್ಥ ಮಾಡಿಬಿಟ್ರಿ, ಸ್ವಯಮೇ ಭಗವತಿ ಭಾವ ಇತಿ ಚ ಅಂತ ಅರ್ಥ ಮಾಡಿದ್ರಿ. ಇದಕ್ಕೆ ಆಧಾರ ಬೇಕಲ್ಲ ಅಂದರೆ ಕೊಟೇಶನ್ ಕೊಡ್ತಾರೆ. ಸ್ವಾತಂತ್ರ್ಯಾತ್ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತ. ಸರ್ವತಂತ್ರ ಸ್ವತಂತ್ರನಾದ್ದರಿಂದ ವಿಷ್ಣುವಿಗೆ ಏನಂತ ಹೆಸರಿದೆ, ಸ್ವಭಾವ ಅಂತ ಹೆಸರಿದೆ. ತತ್ ಸ್ವಾತಂತ್ರ್ಯಂ ಕದಾಪೇಶ ನಾಣ್ಯಸ್ಯ ಸೃಜತಿ ಕ್ವಚಿತ್. ಇಂಥ ಒಂದು ಸ್ವಭಾವಭೂತವಾದ ಸ್ವಾತಂತ್ರ್ಯವನ್ನು ಪರಮಾತ್ಮ ಕದಾಪಿ ಯಾವ ಕಾಲಕ್ಕೂ ಕೂಡ ಅನ್ಯಸ್ಯ ಇನ್ನೊಬ್ಬರಿಗೆ ನ ಸೃಜತಿ ಕ್ವಚಿತ್ ಅಂದುಕೊಡೋದಿಲ್ಲ. ಸ್ವಾತಂತ್ರ್ಯ ದೇವ ಪಾಪಾದಿ ಸಂಬಂಧ ಕುರ್ವತೋಪಿನ. ಆತೆ ಸ್ವಾತಂತ್ರ್ಯ ಇರೋದರಿಂದಾನೆ ಅಯೋಗ್ಯರ ಕೈಯಲ್ಲಿ ಪಾಪಾದಿಗಳನ್ನು ಮಾಡಿಸಿದಾಗಲೂ ಕೂಡ ಏನಿಲ್ಲ, ಅವುಗಳ ಸಂಬಂಧ ಇಲ್ಲ. ಸ್ವತಂತ್ರನಾದ್ದರಿಂದ ಅದಕ್ಕೆ ಸಂಬಂಧ ಇಲ್ಲ. ಅಜ್ಞಾನಾವೃತ ಬುದ್ಧಿತ್ವಾತ್ ಈದೃಶ್ಯಂ ತಮ್ ನ ಜಾನತೆ. ಅಜ್ಞಾನಾವೃತ ಬುದ್ಧಿತ್ವಾತ್ ಈದೃಶ್ಯಂ ತಮ್ ನ ಜಾನತೆ. ಇದೆಲ್ಲ ನಮಗೆ ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದರೆ ಅಜ್ಞಾನಾವೃತ ಬುದ್ಧಿತ್ವಾತ್. ಬೂದಿ ಮುಚ್ಚಿದಾಗ ಕೆಂಡ ಇರೋದು ಯಾಕೆ ಗೊತ್ತಾಗೋದಿಲ್ಲವೋ ಹಾಗೆ ನಮಗೆ ದೇವರು ಕಾಣಿಸ್ತಾ ಇಲ್ಲ. ಮತ್ತು ಅಜ್ಞಾನದಿಂದ ಆವೃತವಾದ್ದರಿಂದ ದೇವರ ಸ್ವಾತಂತ್ರ್ಯ ಆದಿ ಗುಣಗಳು ನಮಗೆ ಅರ್ಥವಾಗಿಲ್ಲ ಅಂತ ಹೇಳಿ ಅಂತ ಅಜ್ಞಾನ ಹೋಗಿ ಬರೋದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀ. ಅಜ್ಞಾನ ಹೋಗಿ ಜ್ಞಾನ ಬಂತು, ಜ್ಞಾನ ಹೋಗಿ ಏನು ಬಂತು ಮೊದಲೇನಾಯಿತು ಹಾಗೆ ನೋಡಿದ. ಅದು ಪರೋಕ್ಷ ಜ್ಞಾನ, ಬೆಂಕಿ ಇದೆ ಅಂತಾಯ್ತು. ಮುಂದೆ ನೋಡಿದ್ರೆ ಬೆಂಕಿನೇ ಕಾಣಿಸ್ಬಿಡ್ತು, ಅದೇನದು ಅಪರೋಕ್ಷ ಜ್ಞಾನ. ಎರಡು ಅರ್ಥ ಇಲ್ಲಿ, ಇನ್ಫರೆನ್ಸ್ ಅಲ್ಲಿ ಕಣ್ಣಾರೆ ಕಂಡಿದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಧೂಮ ಇರೋದ್ರೆ ಬೆಂಕಿ ಇರಲೇಬೇಕು ಅಂತ ಇಲ್ಲಿ ಅರ್ಥ ಮಾಡಿಕೊಂಡ. ಎಷ್ಟೇ 100% ಹೇಳಿದ್ರು ಕೂಡ ಏನಲ್ಲ ಅದು ಪ್ರತ್ಯ ನೋಡಿಲ್ಲ ಅಷ್ಟು ಹೇಳಲೇಬೇಕು. ಆದರೆ ಇಲ್ಲೇನಾಯ್ತು, ಈಗ ನೋಡಿದ್ದಾನೆ ಅಂತಾಯ್ತು. ಅದಕ್ಕೆ ಬನ್ನಿಯಿಂದ ನಾವು ಅನುಮಾನವೆಲ್ಲ ಏನದು ಒಂದು ದೃಷ್ಟಿಯಿಂದ ಪರೋಕ್ಷ ನಿಶ್ಚಯ ಇದೆ, ಮತ್ತೆ ಡೌಟ್ ಏನಿಲ್ಲ ಅದರಲ್ಲಿ. ಧೂಮಿದ್ರು ಯಾವ ಡೌಟು ಇಲ್ಲ, ಬಟ್ ಸ್ಟಿಲ್ ಏನಿಲ್ಲ ಅದು ಕಣ್ಣಿಗೆ ಬಿದ್ದಿಲ್ಲ. ಗೊತ್ತಾಯ್ತಾ? ಕಣ್ಣಿಗೆ ಬಿದ್ದರೆ ಹೇಗೋ ಆಗಿದೆ ಅದೆಲ್ಲ ಹೇಳ್ಬೋದು, ಎಷ್ಟು ಸಾವಿರ ಹೇಳ್ಬೋದು. ಸ್ಟಿಲ್ ಏನು ಕಂಡಿಲ್ಲ ಅಂದರೆ ಕಣ್ಣಿಗೆ ಬಿದ್ದಿಲ್ಲ. ಶಾಸ್ತ್ರ ಓದಿ ದೇವ್ರ ಬಗ್ಗೆ ಎಷ್ಟೇ ನಿಶ್ಚಯವಾಗಿದ್ದರೂ ಕೂಡ ಅಪರೋಕ್ಷ ಜ್ಞಾನ ಬಾಗದೆ ಹೋದರೆ ಏನಂತ ಕರೀತಾರೆ ಅದನ್ನು? ಇನ್ನೂ ಜ್ಞಾನ ದೇವ್ರನ್ನ ಕಂಡಿಲ್ಲ, ಬಾಕಿ ಹಾಗೆ ಉಳಿದು. ಅದಕ್ಕೆ ಅಪರೋಕ್ಷೀಕೃತ ಸ್ತ್ರೀ ಆಗ ಅರ್ಥ ಆಗುತ್ತೆ. ವೈಭವ ದೊಡ್ಡವ್ರ ಜ್ಞಾನದ ವೈಭವ ಏನಂದರೆ ಅಪರೋಕ್ಷೀಕೃತ ಸ್ತ್ರೀಶ. ನಾವು ಏನು ಹೇಳ್ತೇವೆ ಕೇಳ್ತೇವೆ ಅದನ್ನು ಕಣ್ಣಾರೆ ಕಂಡವರವರು. ಅದಕ್ಕೆ ಅಷ್ಟು ಮಹತ್ವ ಇದೆ. ಈ ಅಜ್ಞಾನ ಅಂದರೆ ದೇವ್ರನ್ನ ಕಾಣದಂತೆ ಮಾಡಿರೋದೇ ಅಜ್ಞಾನ. ಯಾವುದೋ ಅಜ್ಞಾನ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಯಾವುದು ನೋಡಬೇಕು ಅದು ನೋಡಿದಾಗ ಏನಾಗುತ್ತೆ ನಮಗೆ? ಆಗ ಅಜ್ಞಾನ ಎಫೆಕ್ಟ್ ಗೊತ್ತಾಗುತ್ತೆ ನಮ್ಗೆ. ಎಷ್ಟೋ ವಿಷಯ ಗೊತ್ತಿಲ್ಲ, ತಲೆಯಲ್ಲಿ ಕಲಿಸ್ಕೊಂಡಿಲ್ಲ ನಾವು ಅದಕ್ಕೆ. ಅದು ಯಾವುದಕ್ಕೆ ಗೊತ್ತಿರಬೇಕು ಅದು ಗೊತ್ತಿಲ್ಲ, ಅದು ಏನಾಯ್ತಾಗ ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಆ ಅರ್ಥದಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಬೇಕಾದ್ದು ಕಾಣಬೇಕು, ಕಾಣಲೇಬೇಕಾದ್ದು ಕಾಣಬೇಕು. ಕಾಣಬೇಕಾದ ವಕ್ತಿ ದೇವರೊಂದೇ, ಗಂಗಾಡಿ ಜಾತಕೋ ಕಾವೇರಿ ರಂಗನ ನೋಡದ. ಆ ದೇವ್ರನ್ನೊಂದು ಕಾಣದೆ ಹೋದರೆ ಏನೇ ಕಂಡರೂ ಕೂಡ ನಮ್ಮ ಕಣ್ಣಿದ್ದಿದ್ದಕ್ಕೆ ಏನಾಗಲಿಲ್ಲ, ಸಾರ್ಥಕ ಆಗಲಿಲ್ಲ. ತಪಾಮ್ಯಹಂ ಅಹಂ ವರ್ಷಂ ಅಹಂ ಸರ್ವಸ್ಯ ಪ್ರಭವ, ತಪಾಮ್ಯಹಂ ಅಹಂ ವರ್ಷಂ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಇತಿ ಸ್ವಾಭಾವಿಕಿ ಜ್ಞಾನಬಲ ಬಲಕ್ರಿಯಾಚ. ಎಷ್ಟು ಆಧಾರ ಕೊಡ್ತಾರೆ ಈಗ ಇತಿ ಮಹಾವರಾಹ ಪುರಾಣ ಕೊಟ್ಟಾದ ಮೇಲೆ ಅಹಂ ಸರ್ವಸ್ಯ ಪ್ರಭವ ಎಲ್ಲಿದದು? ಇಲ್ಲಿಂದ ಕೊಡ್ತಿರೋದು. ತಪಾಮಿ ಅಹಂ ವರ್ಷಂ ನಿಗೃಣ್ಣಾಮಿ ಉತ್ಸೃಜಾಮಿ ಚ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ತುಂಬ ಉಲ್ಲೇಖ ಮಾಡ್ತಾರೆ. ಇದು ಶ್ವೇತಾಶ್ವತರ ಉಪನಿಷತ್ತು. ನನ್ನ ತೃತೆ ತ್ವತ್ ಕ್ರಿಯತೆ ಕಿಂಚನ ಆರೆ ಋತೆ ತ್ವತ್, ನಿನ್ನ ಹೊರತು ಕಿಂಚನ ನ ಕ್ರಿಯತೆ, ಏನೂ ಮಾಡಲಿಕ್ಕೆ ಬರೋದೇ ಇಲ್ಲ. ನಿನ್ನ ಹೊರತು ಯಾವುದು ಏನು ಮಾಡಲಿಕ್ಕೆ ಬರೋದಿಲ್ಲ. ಅದೇ ಉಳಿದವರ ಅಸ್ವಾತಂತ್ರ್ಯ, ಪರಮಾತ್ಮನ ಸ್ವಾತಂತ್ರ್ಯ. ಅದೇ ದೇವರ ಅಸ್ವಾತಂತ್ರ್ಯ ಸ್ವಲ್ಪ ಅಲ್ಲ, ಎಂಥ ಅಸ್ವಾತಂತ್ರ್ಯ ಅದು 100%. ಅದು ಬೇಕು 100% ಅಬ್ಸಲ್ಯೂಟ್ ಅಸ್ವಾತಂತ್ರ್ಯ ಇರೋದು. ದೇವರಿಗಿರೋದು ಅಬ್ಸಲ್ಯೂಟ್ ಸ್ವಾತಂತ್ರ್ಯ. ಎಲ್ಲಾದರೂ ಸ್ವತಂತ್ರ ಅಸ್ವಾತಂತ್ರ್ಯ ನಾವು ಮಾತಾಡಿಕೊಂಡ್ರೆ ರಿಲೇಟಿವ್ ಅದು. ಆದರೆ ದೇವ್ರ ಬಗ್ಗೆ ಅಂತ ತಿಳ್ಕೊಂಡಾಗ ಮಾತ್ರ ನಮ್ದು ಏನಾಯ್ತು ಅಲ್ಲಿಗೆ ಅಬ್ಸಲ್ಯೂಟ್ ಸೆನ್ಸಲ್ಲಿ ತಿಳ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಟ್ಟರೆ ಅದು ಶಾಸ್ತ್ರಜ್ಞಾನ. ಪ್ರಶ್ನೆ ವಸ್ತು ಗುಣ ಇಲ್ಲಾದ್ರೂ ಸ್ವತಂತ್ರ ಪ್ರಶ್ನೆ ಇಲ್ಲದು ಬಂತೀಗ. ಸ್ವತಂತ್ರದ ಗುಣ ಆಗಿಬಿಡುತ್ತಲ್ಲ, ಗುಣ ಅಂತಷ್ಟ ದೇವರಲ್ಲ ಅವನು. ದೇವಶೇಷ ಸ್ವಭಾವೋಯಂ ಉಪನಿಷತ್ತು. ದೇವರ ಸ್ವಭಾವ ಇದು. ಲೋಕವತ್ತು ಲೀಲಾ ಕೈವಲ್ಯಂ, ಆದರೂ ಲೋಕದ ಜರಗಡಂತೆ ಲೀಲೆಯನ್ನು ಮಾತ್ರ ತೋರಿಸ್ತಾನೆ. ಇತ್ಯಾದೇಹೇ ನ ಅಶ್ಯ ಸ್ವಾಭಾವಿಕಂ ಕರ್ತೃತ್ವಂ ಅಕರ್ತೃತ್ವಂ ಮಾ. ಅದು ದೇವರಿಗೆ ಅಸ್ವಾಭಾವಿಕ ಕರ್ತೃತ್ವ ಇಲ್ಲ, ಸ್ವಾಭಾವಿಕ ಕರ್ತೃತ್ವನೇ ಇದೆ. ಅಸ್ವಾಭಾವಿಕ ಕರ್ತೃತ್ವ ಇಲ್ಲ ಅಂದರೆ ಅಸ್ವತಂತ್ರ ಕರ್ತೃತ್ವ ಇಲ್ಲ, ಸ್ವತಂತ್ರ ಕರ್ತೃತ್ವ ಇದೆ. ಅಕರ್ತೃತ್ವ ಅಂತೂ ಇಲ್ಲೇ ಇಲ್ಲ. ವಿಪರೀತ ಪ್ರಮಾಣಾಭಾವಾಚ್ಯ. ಇಷ್ಟೆಲ್ಲ ಕೊಟ್ಟರೆ ನಾವು ಹೇಳ್ತೇವೆ ಅಂದರೆ ಹೇಳಿ ಹೇಳ್ತೀವಿ ಹೇಳು ಅಂತ ಕೇಳುತ್ತೆ. ನೀನು ಕೊಟೇಶನ್ ಕೂಡ ಆಗಿದೆ. ನಿನ್ನ ವಾದ ಏನಿದೆ ಈಗ? ದೇವರಿಗೆ ಕರ್ತೃತ್ವ ಇಲ್ಲ, ದೇವರ್ತೃತ್ವ ಕೊಡ್ತಾನೆ, ದೇವರು ಸ್ವಾತಂತ್ರ್ಯ ಹೇಳಬೇಕಲ್ಲ, ಹೇಳು ಒಪ್ಪಣಂತೆ. ಇಲ್ಲ ಕೊಟೇಶನ್ ಕೊಡು ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ತೋರಿಸ್ಬೇಕಲ್ಲೊಂದು, ಎಲ್ಲರೂ ಜಗತ್ತನ್ನು ಒಂದು ಹೇಳ್ಕೋಬಹುದು, ದೊಡ್ಡದಲ್ಲ. ಆಧಾರ ತೋರಿಸ್ಬೇಕು ಅದಕ್ಕೆ. ವಿಪರೀತ ಪ್ರಮಾಣ, ವಿಪರೀತ ಅಂದ್ರೇನು? ಆಪೋಸಿಟ್ ಹೇಳಿದ್ದಕ್ಕೆ ವಿರುದ್ಧವಾದ ಪ್ರಮಾಣ ಯಾವುದೂ ಇಲ್ಲ. ಅನಿರ್ವಾಚ್ಯ ನಿರಾಸ ದೇವಚ ನಿರಸ್ತು ಅಯಂ ಪಕ್ಷ. ಆಗ ಅವನು ಕೆಲವು ಕೊಡ್ತೀನಿ ಅಂತ ಅನಿರ್ವಾಚ್ಯ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಅನಿರ್ವಾಚ್ಯ ಅನಿರ್ವಾಚ್ಯ ಶಬ್ದ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದೇವಲ್ಲ, ಅದನ್ನು ಹೇಳಿದ ಮೇಲೆ ಇದೆಲ್ಲ ಅದರಲ್ಲೇ ಬಂದೋಯ್ತು ಅಂತ ಹೇಳಿದೆ. ಅದನ್ನು ಖಂಡನೆ ಮಾಡಿದ ಮೇಲೆ ಪ್ರತ್ಯೇಕ ಖಂಡನೆ ಮಾಡೋಕ್ಕೆ ಕಾರಣ ಇಲ್ಲ. ಅಯಂ ಪಕ್ಷ ಅಲ್ಲೇ ನಿರಸ್ತ, ಅದರಲ್ಲೇ ಹೊರಟೋಯ್ತು. ನಚ ಸರ್ವ ವಿಶೇಷ ಪರಿಹೃತ ಪರಾಹಿತ ಸರ್ವ ವಿಶೇಷ ರಾಹಿತ್ಯವಾದಿನಾಂ ಶೂನ್ಯವಾದಾತ್ ಕಶ್ಚಿತ್ ವಿಶೇಷ. ಆಮೇಲೆ ಮತ್ತೇನು ಹೇಳ್ತೀನಿ ನೀನೀಗ? ಒಂದು ವಿಶೇಷ ದೇವರಲ್ಲಿಲ್ಲ ಅಂತ ಹೇಳ್ತೀಯ, ಅದಕ್ಕೆ ಸ್ವತಂತ್ರ ಅಂದತ್ವವನ್ನು ದೇವರು ಒಪ್ಪಿಲ್ಲ. ನೀನೀಗ ಸರ್ವ ವಿಶೇಷ ರಾಹಿತ್ಯವನ್ನು ಒಪ್ಪಿದ ಮೇಲೆ ಶೂನ್ಯವಾದಾತ್ ಕಶ್ಚಿತ್ ವಿಶೇಷ ಹಾನ, ಶೂನ್ಯವಾದಕ್ಕೆ ನಿನಗೇನು ವ್ಯತ್ಯಾಸ ಅಂತ ಕೇಳಿದ್ರು. ಶೂನ್ಯವಾದಕ್ಕೆ ನಿನಗೇನು ವ್ಯತ್ಯಾಸ? ಶೂನ್ಯವಾದ ಅಂದರೆ ಯಾವುದು? ಬೌದ್ಧ ಮತ ನಿಂದು, ಬೌದ್ಧ ಮತನೇ ಆಯಿತು, ಅದಕ್ಕೆ ಪ್ರಚ್ಛನ್ನ ಬೌದ್ಧ ಮತ ಅಂತ ಹೆಸರಾಯಿತು. ಅದೇ ಹೇಳಿದ್ದು, ಅವ್ರಿಗೆ ಒಪ್ಪಿಲ್ಲ ಇವರು ಒಪ್ಪೋದಿಲ್ಲ, ಒಂದೇ ಆಯ್ತಲ್ಲ. ಶೂನ್ಯ ಅಂದ್ರೇನು? ಸರ್ವ ವಿಶೇಷ ಶೂನ್ಯ, ಬ್ರಹ್ಮನು ಸರ್ವ ವಿಶೇಷ ಶೂನ್ಯ, ವ್ಯತ್ಯಾಸ ಏನು? ಹೆಸರು ವ್ಯತ್ಯಾಸ ಅಷ್ಟೇ. ಹೆಸರು ವ್ಯತ್ಯಾಸ ಆದ ಮಾತ್ರಕ್ಕೆ ಏನಾಗಲಿಲ್ಲ, ವಸ್ತು ಬೇರೆ ಆಗಲಿಲ್ಲ. ನಹಿ ಸರ್ವ ವಿಶೇಷರಹಿತಮಿತ್ಯುಕ್ತೆ ತತಸ್ಥಿತಿ ಸಿದ್ಧತಿ. ಸರ್ವ ವಿಶೇಷರಹಿತ ಅಂತ ಹೇಳ್ತೀಯಲ್ಲಪ್ಪ, ಸರ್ವ ವಿಶೇಷವಾರಹಿತವಾದ ವಸ್ತು ಇದೇ ಅಂತಷ್ಟು ಏನಾಯ್ತು ಅಲ್ಲಿಗೆ? ಇರುವಿಕೆ ಎಂಬ ಅಡ್ಜೆಕ್ಟಿವ್ ಬಂದೋಯ್ತು. ಇರುವಿಕೆ ಅಂತ ಬಂದ ತಕ್ಷಣ ಅದು ಸವಿಶೇಷ ಆಯಿತು, ಅದನ್ನ ಇಲ್ಲ ಅಂತ ಆಯ್ತಾಗ ಅದಕ್ಕೇನು ಹೇಳಬೇಕು ಅವನೀಗ? ನಿರ್ವಿಶೇಷ ವಸ್ತು ಇದೆ ಅನ್ನಬಾರದು, ನಿರ್ವಿಶೇಷ ಅಷ್ಟೇ, ಯಾವುದು ಗೊತ್ತಾಗೋದಿಲ್ಲ, ಯೂಸ್ಲೆಸ್. ಅದು ಹೇಳದೆ ಹೋದರೆ ಯಾವುದು ಅಂತ ಗೊತ್ತಾಗೋದಿಲ್ಲ, ಹೇಳಿದರೆ ನಿರ್ವಿಶೇಷ ಅಂತ ಹೊರಟೋಯ್ತು. ಅದರಿಂದಾಗಿಯೇ ನಹಿ ಸರ್ವ ವಿಶೇಷದ ಅಹಿತ್ಯವಿತ್ಯುಕ್ತಿ ತತಸ್ಥಿತಿ ಸಿದ್ಧತಿ. ಅದೇನೇ ಅಂತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಸಂಗ ಬಂತು ಅಂತ ಅದ್ವೈತದ ಖಂಡನೆ ಇದು. ವಾಚ್ಯತ್ವ ಲಕ್ಷ್ಯತ್ವ ಅಸ್ತಿತ್ವಾದೀನಾಮಪಿ ತದ್ವಿಶೇಷತ್ವ. ವಾಚ್ಯತ್ವ ಆದರೆ ವಿಶೇಷ, ಶೂನ್ಯ ಶಬ್ದದಿಂದ ಶೂನ್ಯ ವಾಚ್ಯ ಹೌದೋ ಅಲ್ಲೋ? ಕೊನೆ ಪಕ್ಷ ಶೂನ್ಯ ಶಬ್ದ ಶೂನ್ಯಕ್ಕೆ ರೆಫರ್ ಆಗುತ್ತೋ ಇಲ್ವೋ? ಆಗ ಶೂನ್ಯತ್ವ ಅಂತ ಗುಣ ಬಂತು, ವಾಚ್ಯತ್ವ ಅನ್ನೋ ಗುಣ ಬಂತು. ನಿರ್ಗುಣ ನಿರ್ವಿಶೇಷತ್ವ ಹೋಯ್ತಲ್ಲ, ಅರ್ಥಾಯ್ತು. ಏನೇ ವಾಚ್ಯನೋ ಇಲ್ಲಾಗಲ್ಲ, ಅವಾಚ್ಯನೋ ಹೇಳಾಗಿಲ್ಲ, ಹೇಳಿದ ತಕ್ಷಣ ಅದೇನಾಗುತ್ತೆ? ಇಮಿಡಿಯೇಟ್ಲಿ ಗುಣ ಆಗೋಯ್ತು. ಅಸ್ತಿತ್ವಾದ ಇದಾನೀಮಿ ತದ್ವಿಶೇಷತ್ವ. ಆದ್ದರಿಂದ ಇದು ವಿಶೇಷವಾದ್ದರಿಂದ ಲಕ್ಷತ್ವ ಯಾವ ಲಕ್ಷ ಬೇಕಾದ್ರೆ ಬಂದು ರಕ್ಷಣಾ ವೃತ್ತಿ ಆಗಬೇಕಾದ್ರೆ ಕೂಡ ಏನಾಗಬೇಕದು? ಇನ್ನೊಂದು ಕಡೆ ವಾಚ್ಯವಾಗಿರಬೇಕು. ಗಂಗಾತೀರ, ಗಂಗಾದಿಂದ ಲಗ್ಗಾತೀರ ಲಕ್ಷ್ಯವಾದರೂ ಕೂಡ ಗಂಗಾತೀರ ಶಬ್ದದಿಂದ ವಾಚ್ಯ, ಅರ್ಥ ಆಯ್ತಾ? ಅದರಿಂದ ಅದಕ್ಕೆ ಹೇಳ್ತಾರೆ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೇ. ಯಾವ ಶಬ್ದದಿಂದನೂ ವಾಚ್ಯವಲ್ಲದ ಪದಾರ್ಥ ಏನಾಗಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಯ ಆಗಲಿಕ್ಕೂ ಸಾಧ್ಯ ಇಲ್ಲ. ಇವೆಲ್ಲ ಎಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ಬುಡದವ್ರು ಈ ರೀತಿ ಅಟ್ಯಾಕ್ ಮಾಡಿದ್ದಿಲ್ಲ ಅವ್ರನ್ನ. ವಿಶಿಷ್ಟಾರ್ಥಿಗಳು ಅದ್ವೈತ ಖಂಡನೆ ಮಾಡ್ತಾರೆ, ಅವ್ರು ಬೇಕಾದ ಖಂಡನೆ ಮಾಡ್ತಾರೆ. ಅವ್ರಿಗೆ ಉತ್ತರ ಕೊಟ್ಬಿಟ್ರು, ಅವ್ರು ಯಾವ್ದು ದಾಟ್ಕೊಂಡ್ಬಿಟ್ರು. ಅದು ಆಚಾರ ಬಂದ ಉತ್ತರ ಕೊಡ್ಲಿಕ್ಕಾಗಲಿಲ್ಲ. ಅದಕ್ಕೆ ಅವ್ರು ಮಾಧುರ್ಭಯ ಅದಕ್ಕೆ ದ್ವೇಷ ಅಂದರೆ ಸೋಲ್ಸಕ್ಕಾಗಿಲ್ಲ, ಮತ್ತು ಸಂಕಟ ಹಾಗೆ ಕೂತ್ಬಿಟ್ಟಿದೆ ಅವ್ರಿಗೆ. ಅದು ಮಾಧುವನ ಕಂಡ್ರೆ ಆಗೋದಿಲ್ಲ ಅವ್ರಿಗೆ. ಯಾವಾಗ ತಮ್ಮ ಸೋಲ್ತಾರೋ ಅವ್ರ ಮೇಲೆ ಅಷ್ಟು ಅಸೂಯೆ ಬರಲ್ಲ, ಸೋತ ಮೇಲೆ ಸರೆಂಡರ್ ಆಗಿಬಿಡ್ತಾ ಮುದುವೆ ಅಂತಾರೆ. ಸರೆಂಡರ್ ಆಗಿಲ್ಲ ಆದ್ರಿಂದ ರಪ್ರೀತಿರ್ ಮತ್ಸರೋ ನಾಯಂ ಮಧ್ವಶೋ ನಾಯಂ ಇತಿ ಮತ್ಸರ ಈ ರೀತ ಮಾತ್ಸರ್ಯ ಬಂತು. ಅನ್ಯಥಾ ಅಸ್ಥಿ ಬ್ರಹ್ಮ ಇತ್ಯಾದೀನಾಂ ಶಬ್ದಾನಾಮಪಿ ಸ ಪರ್ಯಾಯತ್ವಾದಯೋ ದೋಷಾ. ಹಾಂ, ಯಾವುದಕ್ಕೆ? ನಾನು ನಮಗೆ ಅದು ನಮಗೆ ಶಂ ಊನಂ ಕುರುತೆ ಯಸ್ಮಾತ್ ಶೂನ್ಯಸ್ತಸ್ಮಾತ್ ಜನಾರ್ದನ. ಶಂ ಊನಂ ಕುರುತೆ ಶೂನ್ಯ ಶು ಊ ನ ಯ ಗೊತ್ತಾಯ್ತು. ಶಂ ಊನಂ ಕುರುತೆ ಆಚಾರ ಅರ್ಥ ಬರೀತಾ ಇದರೊಳಗೆ ಭಾಷೆದೊಳಗೆ ಹೇಳ್ತಾ ಅಯ್ಯೋ ಅನ್ನ ಅಯೋಗ್ಯರ ಶಂ ಸುಖವನ್ನು ಎಷ್ಟು ಇಲ್ದಾಗ ಮಾಡ್ತಾನೆ, ಅದಕ್ಕೆ ದೇವರಿಗೆ ಶೂನ್ಯ ಅಂತ ಹೇಳಿ. ಅವನು ಶೂನ್ಯ ಅಲ್ಲ, ಅವನ ವಿರೋಧಿಗಳನ್ನು ಶೂನ್ಯ ಮಾಡ್ತಾನೆ, ಅದಕ್ಕೆ ದೇವರಿಗೆ ಶೂನ್ಯ ಅಂತ ಕರೀತಾರೆ ಅಂತ ಅಲ್ಲಿ ಬಂದಿರೋ ಅರ್ಥ. ಅನ್ಯಥಾ ಅಸ್ಥಿ ಬ್ರಹ್ಮ, ಬರೀ ಬ್ರಹ್ಮ ಅನ್ನೋ ಅಸ್ಥಿ ಅನ್ಕೊಡು ನೀನು. ಅಸ್ಥಿ ಅಂತ ಅಷ್ಟು ಏನಾಯ್ತು ಅಲ್ಲಿಗೆ? ಗುಣ ಆಯಿತು. ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅಸ್ಥಿ ಮತ್ತು ಬ್ರಹ್ಮ ಎರಡು ಒಂದೇ ಪದನೋ ಬೇರೆ ಒಂದೇ ಶಬ್ದನೋ ಬೇರೆ ಶಬ್ದಗಳು? ಎರಡು ಒಂದೇ ಶಬ್ದ, ನಿಮ್ಮ ಪ್ರಕಾರ ಇನ್ನೊಂದು ಶಬ್ದ ಇಲ್ಲಲ್ಲ. ಒಂದೇ ಅಸ್ಥಿ ಅಸ್ಥಿ ಅನ್ನಾಗಿದ್ರೆ ಅಸ್ಥಿ ಬ್ರಹ್ಮ ಅನ್ನಬೇಡ, ಬ್ರಹ್ಮ ಬ್ರಹ್ಮ ಅನ್ನೋ ಬ್ರಹ್ಮ ಅಸ್ಥಿ ಬ್ರಹ್ಮ ಅನ್ಕೊಡುದು. ಯಾಕೆ? ಪ್ರಡಿಕೆಟ್ ಹಾಕ್ಕೊಡುದು, ಅವನು ಬ್ರಹ್ಮನಿಗೆ ಪ್ರಡಿಕೆಟ್ ಹಾಕಿದ ತಕ್ಷಣ ಹೋಗ್ಬಿಡ್ತಾರ ಅವ್ರು. ಆದ್ದರಿಂದ ಹೇಳ್ಕೊಡುದು ಅಸ್ಥಿ ಬ್ರಹ್ಮ, ಬ್ರಹ್ಮ ನಿರ್ಗುಣ ಆಯ್ತು, ಅದನ್ನು ಒಪ್ಪಾಡ. ನಿರ್ಗುಣತ್ವ ಇದೆಯಾ ಅವನಲ್ಲಿ? ನಿರ್ಗುಣತ್ವ ಇದೆಯಾ? ಮೆರಿಟ್ಲೆಸ್ನೆಸ್ ಇದೆಯೋ ಇಲ್ವೋ ಅವನಲ್ಲಿ? ಅಟ್ರಿಬ್ಯೂಟ್ಲೆಸ್ನೆಸ್ ಇದೆಯೋ ಇಲ್ವೋ? ಇದೆ ಎಂದ್ರೆ ಅದರದೇನೆ ಅಟ್ರಿಬ್ಯೂಟ್, ಅರ್ಥ ಆಯ್ತಾ? ಫೇಲ್ ಆಗಿದ್ದಾನೆ, ಫೇಲ್ ಆಗಿರುವಿಕೆ ಎಂಬುದೇನು ಅಬ್ಜೆಕ್ಟಿವ್ ಅವನಿಗೆ. ಸೊ ಮತ್ತೆ ಹೋದ, ಅದಿಲ್ಲ ಅಂದರೆ ಸಗುಣ ಬ್ರಹ್ಮನ ಆಗಿಬಿಟ್ಟ. ನಿರ್ಗುಣತ್ವ ಇಲ್ಲ ಅಂದರೆ ಆಪೋಸಿಟ್, ಅದು ಕತ್ಲೆ ಇಲ್ಲ ಅಂದ್ರೆ ಏನು ಬರ್ಬೇಕು ಅಲ್ಲಿಗ? ಬೆಳಗ್ಗೆ ಬರ ಹಿಂದೆ ನಿರ್ಗುಣವಲ್ಲ ಸಗುಣವಲ್ಲ ಇರಲಿ ಅಂತ ಕೇಳಾಗಿಲ್ಲ. ಯಾತಕ್ಕೆ? ಟೂ ಆಪೋಸಿಟ್ಸ್ ಥಿಂಗ್ ಸೇಮ್ ಆಕ್ಯುಪೈ ದಿ ಸೇಮ್ ಸ್ಪೇಸ್ ಸೈಮಿಲ್ಟೇನಿಯಸ್ಲಿ. ಪುಸ್ತಕ ಇರ್ಬೋದು, ಇದ್ರ ಏನು ತೊಂದರೆ ದೊಡ್ಡದಿಲ್ಲ. ಬೈಕ್ ಇರ್ಬೋದು, ಇದಿರ್ಬೋದು, ಆಪೋಸಿಟ್ ವಸ್ತುಗಳಲ್ಲ ಇವು, ಆಪೋಸಿಟ್ ಅಲ್ಲ ಇವು. ಆದರೆ ಆಪೋಸಿಟ್ ಆದಾಗ ಏನಾಗಬೇಕದು? ಎ ಅಂಡ್ ನಾಟ್ ಎ, ಇಲ್ಲ ಎ ಇರಬೇಕಲ್ಲ ನಾಟ್ ಎ ಇರಬೇಕು. ಎ ಅಂಡ್ ನಾಟ್ ಎ ಎರಡು ಒಟ್ಟಿಗೆ ಇದ್ರೆ ಅಂತಾರೆ, ಅದಕ್ಕೆ ದಟ್ ಇಸ್ ಕಾಂಟ್ರಡಿಕ್ಷನ್, ಇಂಪಾಸಿಬಲ್. ಅದು ಹೇಳೋಕ್ಕೆ ಬರೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಸೋತಾನೆ ಗೊತ್ತಾಗುತ್ತೆ. ಈ ರೀತಿ ಉತ್ತರ ಕೊಟ್ಟರೆ ಯಾವ ಸಾಮಾನ್ಯ ಸಭೆಯಲ್ಲಿ ಕೂತು ಯಾರಿಗೆ ಬೇಕಾದ್ರೆ ಅರ್ಥ ಆಗುತ್ತೆ. ಆ ಪಾಯಿಂಟ್ ಸಿಗದಂತೆ ಅವ್ರು ಉಪಾಯ ತಪ್ಸ್ಕೊತಿರ್ತಾರೆ ಅವರು. ಇವ್ರು ಹಿಡಿಯೋದ್ರಲ್ಲಿ ಜಾಣತನ ತೋರಿಸ್ಬೇಕು ಅವ್ರು, ಗೊತ್ತಾಯ್ತಾ? ಇವಾಗ ಪಟ್ಟು ಹಾಕ್ತಾರೆ, ಕುಸ್ತಿಯೊಳಗೆ ಪಟ್ಟು ಹಾಕಬೇಕಾದ್ರೆ ಒಂದು ಕಡೆ ಹಾಕಿದ್ರೆ ಸಿಗ್ತಾನೆ, ಅಲ್ಲಿ ಹಾಕ್ತಾ ಹೋದ್ರೆ ಪಜೀತಿ ಆಗುತ್ತೆ. ಇವನು ಸಿಕ್ಕಾಕ ಒಂದೇಟು, ಇವ್ ತಪ್ಸ್ಕೊಂಡು ಹೊಡೆದ ಇವನು ಗೆದ್ದ, ಹೊಡಿಲ್ಲ ಇವನೇ ಬಿದ್ದ. ಆತ ಕುಸ್ತಿ ಆಡ್ಬೇಕಾದ್ರೆ ಹೇಗೆ ವೆರಿ ಮೂಮೆಂಟ್ ಏನಾಗಿರ್ಬೇಕು? ಅವನು ತನ್ನ ಡಿಫೆಂಡ್ ಮಾಡ್ಕೋಬೇಕು ಫಸ್ಟು, ಅವನ್ನ ಅಟ್ಯಾಕ್ ಮಾಡಬೇಕು. ಬರೀ ಡಿಫೆಂಡ್ ಮಾಡ್ತಿದ್ರೆ ಆಗೋದಿಲ್ಲ, ಅಟ್ಯಾಕ್ ಮಾಡಬೇಕು. ಯಾವಾಗ ಅಟ್ಯಾಕ್ ಮಾಡೋತ್ತ ಡಿಫೆಂಡ್ ಮಾಡಬಾರ್ದು, ಒಳ್ಳೆ ಚಾನ್ಸ್ ಇರುತ್ತೆ, ಅವಾಗ ಡಿಫೆಂಡ್ ಮಾಡ್ಕೊಂಬಿಡೋದು. ಆಮೇಲೆ ಡಿಫೆಂಡ್ ಮಾಡೋ ಹೊತ್ತಲ್ಲಿ ಅಟ್ಯಾಕ್ ಮಾಡೋಕ್ಕೆ ಹೋಗೋದು, ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ವಾದಕತೆಯಲ್ಲಿ ಏನಿರಬೇಕು ಅವನಿಗೆ, ಆ ಸಮಯ ಸ್ಫೂರ್ತಿ ಇರಬೇಕು, ವಿಷಯ ಗೊತ್ತಿದ್ದರೆ ಸಾಲದು, ಏನಿರಬೇಕು ಅವನಿಗೆ ಆ ಕಾಲಕ್ಕೆ ಅದನ್ನು ಅಪ್ಲೈ ಮಾಡಬೇಕು. ಆಗ ಹೇಳಿದೆ ಹೋದ್ರೆ ಉಪಯೋಗ ಇಲ್ಲ, ಒಂದು ಚೂರು ತಡ ಇವನ್ ತಲೆ ಹರತ್ತೆ, ಇಬ್ಬರು ಕಟ್ಕ ಬೀಸ್ತಾರೆ, ಯಾರು ಎಷ್ಟು ತತ್ತಾರೋ ತಲೆ ಹೋಗಿಬಿಡೋದು. ಮತ್ತೆ ಆಮೇಲೆ ಸೆಕೆಂಡ್ಸ್ ಮತ್ತೆ ಚಾರ್ಜ್ ಕೊಡೋದಿಲ್ಲ, ಮತ್ತೆ ಇನ್ನೂ ಸರ್ ತಲೆ ಇಟ್ಟು ತೋರಿಸೋದು ಸಾಧ್ಯ ಇಲ್ಲ. ಗಾನ ಪರ್ಯಾಯತ್ವಾದ ಯೋ ದೋಷಾ ವ್ಯಾವರ್ತ್ಯ ವಿಶೇಷಶ್ಚ, ಹಿಂದೆ ಅದು ತಯಾರಾಗಲು ಕಾರಣ ಇತ್ತು, ಯಾಕೆಂದರೆ ಸೋಲುಗೆಲು ನಿರ್ಣಯ ಆಗ್ತಿತ್ತು, ಗೊತ್ತಾಯ್ತಾ. ಡ್ರಾ ಮ್ಯಾಚ್ಗೆ ಯಾರು ಭಾರಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋದಿಲ್ಲ, ಯಾತಕ್ಕೆ ಹೇಗೋ ಡ್ರಾ ತೊಗೊಂಡು ಏನು ಮಾಡೋದು ಅಂತೇಳಿ. ಸೀರಿಯಸ್ ಇದ್ದಾಗ ಏನು ಮಾಡ್ತಾರೆ, ಇವತ್ತು ಫಸ್ಟ್ ಟರ್ಮ್ ಕ್ರಿಕೆಟ್ ಲೈಟಾ ತೊಗೊ, ಎಂಥ ಬುದ್ಧಿವಂತರೆ ಲೈಟಾ ತೊಗೊಂಡ್ಬಿಡ್ಬೋದು, ಬೇಕಾದರೆ ಫೈನಲ್ ಲೈಟಾ ತೊಗೊಳ್ಳೋದಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ ಡೆಸಿಷನ್ ಬರೋದಿಲ್ಲ, ಆದ್ದರಿಂದ ಸೀರಿಯಸ್ನೆಸ್ ಹೋಗಿಬಿಡುತ್ತೆ. ಡೆಸಿಷನ್ ಬರುತ್ತೆ ಅಂತ ಗೊತ್ತಾಗಿಲ್ಲ, ಎರಡು ಇಲ್ಲ ಒಪ್ಪೋದೇ ಇಲ್ಲ ವಾದಕ್ಕೆ, ಒಪ್ಪಿದರೆ ಬಿಡೋದಿಲ್ಲ. ಇವತ್ತು ಕ್ಯಾಶುವಲ್ ಆಗಿಬಿಟ್ಟಿದೆಯಲ್ಲ, ಅವ್ರು ಕೊಡೋ ಸಂಭಾವನೆ ಹೇಗೂ ಕೊಡ್ತಾರೆ, ಗೊತ್ತಾಗ್ತಾನೆ. ಸೋತರು ಕೊಡ್ತಾರೆ, ಗೆದ್ದರು ಕೊಡ್ತಾರೆ, ಸೋತವರಿಗೂ ಅದೇ ಅವಾರ್ಡು, ಗೆದ್ದವ್ರಿಗೆ ಅಷ್ಟೇ ಕೊಟ್ಟರೆ ಯಾಕೆ ಗೆಲ್ತಾನೆ ಅವನು? ಸಾಮಾನ್ಯ ಇಲ್ಲೂ ಕೂಡ ಏನು ಮಾಡಿರ್ತಾರೆ ಆಟಗಳಲ್ಲಿ, ಮಿನಿಮಮ್ ಡಬಲ್ ಇರುತ್ತೆ. ಇಪ್ಪ ಗೆದ್ದ ಪಾರ್ಟಿಗೂ ಸೋತವನಿಗೆ ಎಷ್ಟೇ, ರನ್ನರ್ ಅಪ್ಗೂ ಇವನಿಗೆ ಎಷ್ಟಿರುತ್ತೆ ಡಿಫ್ರೆನ್ಸ್? ಮಿನಿಮಮ್ ಡಬಲ್ ಇರುತ್ತೆ. ಫಸ್ಟ್ ಸೆಕೆಂಡ್ಗೂ ಹಾಗೇನೆ, 10,000 ಫಸ್ಟ್ ಪ್ರೈಸ್, ಸೆಕೆಂಡ್ 5,000 ಗಿಳಿಸ್ಬಿಡ್ತಾರೆ ಒಂದು ಇದರೊಳಗೆ. ಅವಾಗ ಏನು ಮಾಡ್ತಾನೋ, ಅಷ್ಟೇ ಬರಬೇಕು ಅಂತ ಟ್ರೈ ಮಾಡ್ತಾರೆ. ಅಲ್ಲಿ ವ್ಯತ್ಯಾಸ ಇರಬೇಕು, ವ್ಯತ್ಯಾಸ ಇಲ್ಲದವ್ರು ಏನರ್ಥ ಅದಕ್ಕೆ? ಆತಿ ಇಲ್ಲ, ಆದ್ದರಿಂದ ಇವತ್ತು ಯಾರಿಗೂ ಸೀರಿಯಸ್ನೆಸ್ ಬರೋದಿಲ್ಲ. ವ್ಯಾವರ್ತ್ಯ ವಿಶೇಷಶ್ಚ ವ್ಯಾವೃತ್ತ ವಿಶೇಷ ನಿಬಂಧನ ಏವಾ ಅನ್ಯಥಾ ವೈಯರ್ಥ್ಯಮೇ. ಅದಿಷ್ಟಕ್ಕೆ ಅನ್ನೋದು ಇದಕ್ಕೆ ಈ ಭಾಗ. ಅಹಂ ಸರ್ವಸ್ಯೇತಿ ವಚನದ್ವಯಂ ಕರ್ತೃತ್ವ ಸದ್ಭಾವೇ ಮಾನಂ. ಟೀಕರಾದ ವೈಶಿಷ್ಟ್ಯ ಏನು ಅಂದರೆ, ಆಚಾರ ಇಷ್ಟೆಲ್ಲ ಕೊಟೇಷನ್ ಕೊಟ್ಟರು, ಈ ಕೊಟೇಷನ್ ಎಲ್ಲೆಲ್ಲಿ ಉಪಯೋಗ ಆಗುತ್ತೆ ಎಲ್ಲ ತೋರಿಸ್ತಾರೆ. ಅದು ಗುರುಭಾವಂ ವ್ಯಂಜಯಂತಿ ಅಂದರೆ ಅದು. ಈ ಕೊಟೇಷನ್ ಪರ್ಪಸ್ ಏನು, ಆಚಾರ ಯಾವ ಮಾತನ್ನು ಮನಸ್ಸಲ್ಲಿ ಇಟ್ಕೊಂಡು ಇದು ಕೊಟೇಷನ್ ಕೊಡ್ತಿದ್ದಾರೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಹಮಿತಿ ತಸ್ಯ ಕರ್ತೃತ್ವ ಸದ್ಭಾವೇಪಿ ಹಿಂದಿದೆ. ಯದುಕ್ತಂ ಈಶ್ವರ ಸ್ವಯಮೇವ ಹೋತಿ ಇತಿ ನ ತದ್ಯುಕ್ತಂ ತಸ್ಯ ಕರ್ತೃತ್ವ ಭಾವಾತ್ ಅಂತ ಕೇಳಿದರೆ ಅದು ಪ್ರಮಾಣ ಇದೆ ಮೇಲಿಂದ. ಅನೇನ ನಾತತ್ತೆ ಇತ್ಯಸ್ಯ ಅರ್ಥ ಏಮಂ ಸರ್ವೇಶು ಸಿತ್ವಾ ಸ್ವಾತಂತ್ರ್ಯೇಣ ಕರ್ತ ಇನ್ನು ಹಿಂದಿಂದಲ್ಲ. ನಾನು ಕಿಮರ್ಥಮೇವಂ ಅರ್ಥಾಂತರಂ ಕಲ್ಪನೀಯಂ, ಅದೇ ಅದೇ ಆಗಬೇಕಾಗ. ಯದುಕ್ತಂ ಈಶ್ವರ ಸ್ವಯಮೇವ ಭಾವಯತಿ ಇತಿ ನ ತದ್ಯುಕ್ತಂ, ಈಶ್ವರ ಸ್ವತಃ ಬಿಡುದ್ರೆ ನಿಯಮನ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಅದು ಸರಿಯಲ್ಲ. ಏಕೆ ತಸ್ಯ ಕರ್ತೃತ್ವವಾದ ಈಶ್ವರನಿಗೆ ಕರ್ತೃತ್ವ ಇಲ್ಲ ಅಂತ ಯಾಕೆ ಹೇಳಬಾರ್ದು ಅಂದರೆ ತಪ್ಪದು. ಈಶ್ವರನಿಗೆ ಬರೀ ಕರ್ತೃತ್ವ ಇದೆಯಲ್ಲ, ಸರ್ವಕರ್ತೃತ್ವ ಇದೆ, ಸ್ವತಂತ್ರ ಸರ್ವಕರ್ತೃತ್ವ ಇದೆ. ಮತ್ತೆ ಸರ್ವಕರ್ತೃತ್ವ ಸ್ವತಂತ್ರ ಸರ್ವಕರ್ತೃತ್ವ ಇದೆ, ಇರೋದರಿಂದ ದೇವರಿಗಿಲ್ಲ ಅಂತ ಹೇಳಬಾರ್ದು. ತಸ್ಯ ಕರ್ತೃತ್ವ ಸದ್ಭಾವೇಪಿ ತಸ್ಯ ಅಸ್ವಾಭಾವಿಕತ್ವಾದಿತ್ಯತ ಆಹ ಅಹಮಿತಿ. ಅವ್ನು ಉಳಿದವೇ ಅದು ಅವನಿಗೆ ಕರ್ತೃತ್ವ ಇಲ್ಲ ಅಂತ ಫಸ್ಟ್ ಆರ್ಗ್ಯುಮೆಂಟ್. ಇನ್ನು ಅಕಸ್ಮಾತ್ ಕರ್ತೃತ್ವ ಇದೆ ಅಂದರೆ ಅದು ನ್ಯಾಚುರಲ್ ಅಲ್ಲ, ಅದು ಔಪಾಧಿಕ ಅಂತ ಹೇಳ್ತಾರೆ. ಅದು ಎರಡಕ್ಕೂ ಉತ್ತರ ಕೊಡಬೇಕು. ಅದಕ್ಕೆ ಹೇಳ್ತಾರೆ ಅದು ಕರ್ತೃತ್ವ ಇದೆ ಅಂತ ಹೇಳೋದಕ್ಕೆ ಕೆಲವು ಪ್ರಮಾಣಗಳು, ಅದು ನ್ಯಾಚುರಲ್ ಹೇಳೋದಕ್ಕೆ ಇನ್ನೊಂದು ಪ್ರಮಾಣ. ನ್ಯಾಚುರಲ್ ಅಂತ ಹೇಳೋದಕ್ಕೆ ಯಾವ ಪ್ರಮಾಣ ಕೊಟ್ಟಿದ್ದಾರೆ ಹುಡುಕ್ತೀರಾ? ಇದ್ರಾಗೆ ತೀವ್ರ ನ್ಯಾಚುರಲ್ ಆಗಿರ್ತಕ್ಕಂಥ ಕರ್ತೃತ್ವ ಇದೆ ಅಂತ ಹೇಳೋದಕ್ಕೆ ಎಲ್ಲಿದೆ ಆಧಾರ? ಇಷ್ಟರೊಳಗೆ ಆಚಾರ ಕೊಟ್ಟ ವಾಕ್ಯದೊಳಗೆ ಅಲ್ಲ, ಸ್ವಾಭಾವಿಕ ಅಲ್ಲ, ಸ್ವಾಭಾವಿಕ ಪದನೇ ಇದೆಯಲ್ಲ. ಪರಾಶಕ್ತಿ ವ್ಯವಸಾಯ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಫಲಕ್ರಿಯಾಚ, ಆ ಪದ ಹಾಕಿದ್ದು ಅದಕ್ಕೇನೆ. ಸ್ವಾಭಾವಿಕ ಕರ್ತೃತ್ವ ಇಲ್ಲ ಅಂದರೆ ಸ್ವಾಭಾವಿಕವಾದದ್ದೇ ಇದೆ ಅಂತ ಹೇಳ್ತಾ ಇದೆ. ನೀನು ಸಾವಿರ ಹೇಳು, ನೀನು ಸಾವಿರ ಹೇಳು, ಇಡೀ ಜಗತ್ತಂದು ಅಂತ ಹೇಳ್ಕೋ. ಆಧಾರ ತೋರಿಸ್ಬೇಕಲ್ಲ, ಆಧಾರ ನಮಗಿದೆ. ಸ್ವಾಭಾವಿಕ ಅಂತ ಹೇಳೋದಕ್ಕೆ ಆಧಾರ ಇದೆ, ಸ್ವಾಭಾವಿಕ ಅಲ್ಲ ಅಂತ ಹೇಳೋದಕ್ಕೆ ಎಲ್ಲೆಲ್ಲೂ ಆಧಾರ ಇಲ್ಲ. ನರುತೆ ತತ್ಕ್ರಿಯತೆ ಮುಂದಿನ ವಾಕ್ಯಗಳು, ಸ್ವಾಭಾವಿಕ ಅನ್ನೋ ಪದ ಅಲ್ಲಿ ಇಂಪಾರ್ಟೆಂಟ್. ಪರಾಶ್ಯ ಇತ್ಯಾದಿಕಂ ಕರ್ತೃತ್ವಶ್ಯ ಸ್ವಾಭಾವಿಕತ್ವೇ ಟೀಕ ಹೇಳೇ ಬಿಟ್ರೆ ಅದರ ಪರಾಶ್ಯ ಶಕ್ತಿ ಅನ್ನೋ ವಾಕ್ಯ ಕೊಟ್ಟಿರೋದು ಯಾತಕ್ಕೆ ಅಂದರೆ ಕರ್ತೃತ್ವ ಇದೆ ಮತ್ತು ಸ್ವಾಭಾವಿಕ ಅಂತ ಹೇಳೋದಕ್ಕೆ. ತ್ವದ್ದತ್ತೆ ದೂರೆ ತ್ವದೃತೆ ದೂರೆ ಸಮೀಪೆ ವಾ ಕಿಂಚನ ಕೇನಾಪಿ ನ ಕ್ರಿಯತೆ ಇತ್ಯರ್ಥ. ನರುತೆ ತ್ವತ್ಕ್ರಿಯತೆ ಅಂತ ಬಂತಲ್ಲ, ನಿನ್ನಿಲ್ಲದ ಹೊರತು ದೂರದ ಕೆಲಸ ಮಾಡೋಕ್ಕೂ ಬರೋದಿಲ್ಲ, ಹತ್ತಿರದ ಕೆಲಸ ಮಾಡೋಕ್ಕೂ ಬರೋದಿಲ್ಲ, ಒಳಗಿಂದಿಲ್ಲ ಹೊರಗಿಂದಿಲ್ಲ ಯಾವ್ಯಾವ್ದು ಇಲ್ಲ ಹೇಳಲಿಲ್ಲ. ಕರೆಂಟ್ ಇಲ್ಲ ಅಂದರು, ಫ್ಯಾನು ಫುಲ್ ಹಾಕೊಂಡ್ರು, ಕರೆಂಟ್ ಇಲ್ಲ ಅಂದರು, ಅರ್ಧ ಹಾಕೊಂಡ್ರು, ಕರೆಂಟ್ ಒಂದಕ್ಕೆ ಹಾಕೋದು. ಈ ಕರೆಂಟ್ ಇದ್ದರೆ ಒಂದು ಎರಡು ಮೂರು ಯಾವಾಗ ಉಳಿದ ಹೋದ್ರೆ ಏನರ್ಥ? ಅದು ಜೀರೋ, ಏನಿಲ್ಲ. ಅದಕ್ಕೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಏನು ಬೇಕು? ಸ್ವಲ್ಪ ಒಂದಕ್ಕೆ ಹಾಕೋ ಕರೆಂಟ್ ಬೇಕು, ಐದಕ್ಕೆ ಹಾಕೋ ಕರೆಂಟ್ ಬೇಕು. ಅದೇ ಸ್ವಲ್ಪ ಕೆಲಸ ಮಾಡೋಕ್ಕೂ ಏನು ಬೇಕು? ದೇವರ ಅನುಗ್ರಹ ಬೇಕು. ದೊಡ್ಡ ಕೆಲಸ ಮಾಡೋಕ್ಕೆ ದೇವರ ನಾವೇನು ಮಾಡ್ತೇವೆ? ಭಾರಿ ದೊಡ್ಡ ಕೆಲಸ, ದೇವರ ಅನುಗ್ರಹ ಬೇಕು ಅಂತ ತಿಳ್ಕೊತೇವೆ. ತಪ್ಪದು. ತೀರಾ ಸಣ್ಣ ಕೆಲಸಕ್ಕೂ ಏನು ಬೇಕು? ಭಾರಿ ಸಾಮಾನ್ಯ ಉಸಿರಾಡ್ದ ಸರಿ ಸತ್ತ ನಾವು ಕರೆಯೋದು. ಉಸಿರು ಬಿಟ್ಟು ಸರಿಯಾದ ಕೆಲಸ ಕೊನೆ ಉಸಿರಾಡಲಿಕ್ಕೆ ಬರ್ದ ಸಾಯ್ತಾರೆ. ಜೀವ ಸಾಯೋದಲ್ಲೇ ಉಸಿರು ನಿಂತಾಗಲೇ ಸಾಯೋದು. ಅಷ್ಟು ಸಲೀಸು ಕೆಲಸ ಮಾಡೋಕ್ಕಾಗಲಿಲ್ಲ ಕೊನೆಗೆ ಅವನು. ಭಾರಿ ಸಲೀಸು ಅಂತ ಏನು ತಿಳ್ಕೊಂಡಿದ್ದ ಅದು ಅವನಿಗೆ ಬಿಗ್ ಪ್ರಾಬ್ಲಮ್ ಆಯ್ತು. ಎಷ್ಟು ಪ್ರಾಬ್ಲಮ್ ಬಂದು ಸತ್ತ ಹೋಗಿಬಿಡ್ತಾರೆ. ಅಂದರೆ ಸಣ್ಣ ಕೆಲಸ ಮಾಡೋಕ್ಕೂ ನಮಗೇನಿಲ್ಲ, ಅದು ಈ ನಮಗೆ ಅರ್ಥ ಆಯ್ತು. ಮಾಡ್ತೇವೆ ಅಂದರೆ ನಾವು ಮಾಡ್ತಾ ಇಲ್ಲ, ಮಾಡಿಸ್ತಾ ಇದ್ದಾರೆ. ಚಿಕ್ಕ ಕೆಲಸನೂ ಮಾಡೋಕ್ಕಾಗೋದಿಲ್ಲ, ದೊಡ್ಡ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಇದನ್ನು ಅನುಗ್ರಹ ಮಾಡಿದರೆ ಚಿಕ್ಕದೂ ಆಗುತ್ತೆ, ದೊಡ್ಡದೂ ಆಗುತ್ತೆ. ಎಂಥ ಕೆಲಸ ಬೇಕಾದ್ರೂ ಮಾಡ್ತಾನೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ. ಇಲ್ಲದೆ ಹೋದರೆ ಪತ್ರದಲ್ಲಿ ಸಿಗದಂತೆ ಮಾಡ್ತಾನೆ ದೇವ. ಲೋಕವತ್ತು ಲೀಲಾ ಕೈವಲ್ಯಂ ಇತ್ಯಾದೇಹೇ ಅನ್ನು ಬಿಡಿಸ್ತಾರೆ. ಅತ್ರ ಭಗವತಿ ತರಸ್ಯ ಕರ್ತೃತ್ವಾಭಾವೋಕ್ತಿಯ ಈಶ್ವರ ಕರ್ತೃತ್ವ ಅಪರಾಧೀನತ್ವ ಸಂಭವೇನ ಸ್ವಾಭಾವಿಕತ್ವಮೇವ ಉಚ್ಯತೆ. ಕುಡಿದವರಿಗೆ ಕರ್ತೃತ್ವ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂದಮೇಲೆ ಸ್ವತಂತ್ರ ಕರ್ತೃ ಒಬ್ಬನು ಇರಲೇಬೇಕು. ಇಲ್ಲದವ್ರು ಏನಾಗೋದಿಲ್ಲ, ಕೆಲಸ ಆಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇಲ್ಲೂ ಯಾವುದೇ ಆಫೀಸ್ನಲ್ಲೂ ಕೂಡ ಚೀಫ್ ಅಂತ ಒಬ್ಬನು ಇರದೇ ಇರ್ತಾರೆ, ಗೊತ್ತಾಯ್ತಾ? ಚೀಫ್ ಅಂತ ಒಬ್ಬನು ಇಲ್ಲದೆ ಹೋದರೆ ಆಫೀಸ್ ಆಗೋದೇ ಇಲ್ಲ ಅದು. ಅದೇ ರೀತಿಯಲ್ಲಿ ಜಗತ್ತಿಗೊಬ್ಬ ಚೀಫ್ ಇರಲೇಬೇಕಲ್ಲ. ಅದೇ ಈಶಾವಾಸ್ಯವಿಧಂ ಸರ್ವ ಲೋಕಾನ್ ಲೋಕವದಿತ ಅತ್ರಾಪಿ ಫಲಾದ್ಯಪೇಕ್ಷೆಯ ಅಭಾವೇನ. ಆಫೀಸ್ನಲ್ಲಿ ಸಿಂಪಲ್ ನೋಡಿ, ನಮ್ಮಲ್ಲಿ ಹೇಗಿದೆ, ಆಫೀಸ್ನಲ್ಲಿ ಯಾರೂ ಇಲ್ಲ, ಕೆಲಸ ಆಗೋದಿಲ್ಲ. ಎಲ್ಲ ಇದ್ದಾರೆ, ಮುಖ್ಯಸ್ಥ ಇಲ್ಲ, ಆಗಲೂ ಕೆಲಸ ಆಗೋದಿಲ್ಲ, ಗೊತ್ತಾಯ್ತು? ಎರಡು ಪಾಯಿಂಟ್ ಇದೆ. ಒಬ್ಬರು ಇಲ್ಲ, ಕೆಲಸ ಆಗೋದಿಲ್ಲ. ಎಲ್ಲ ಇದ್ದಾರೆ, ಮುಖ್ಯಸ್ಥ ಇಲ್ಲ, ಕೆಲಸ ಆಗೋದಿಲ್ಲ. ಅದಕ್ಕೇನೆ ಇವತ್ತು ಜೀವರಿದ್ದ ಜೀವನ ಕರ್ತೃತ್ವ ಒಪ್ಪದೆ ಹೋದರೆ ಕೆಲಸ ಆಗೋದಿಲ್ಲ. ಆದರೆ ಸ್ವಾತಂತ್ರ್ಯ ಒಪ್ಪದೆ ಹೋದರೆ ಕೆಲಸ ಆಗೋದಿಲ್ಲ. ಏನು ಒಪ್ಪಬೇಕು ಅವನಿಗೀಗ? ಸ್ವಾತಂತ್ರ್ಯ ಒಪ್ಪಬೇಕು. ಇಲ್ಲ ಜೀವನದಲ್ಲಿ, ಅದಕ್ಕೆ ಎಲ್ಲಿ ಒಪ್ಪಬೇಕು? ಅದನ್ನು ಇರೋ ವ್ಯಕ್ತಿ ಒಬ್ಬನಿದ್ದಾನೆ, ಅವನೇ ದೇವರು. ಅರ್ಥ ಆಯ್ತಾ? ಪರತಂತ್ರ ವ್ಯಕ್ತಿ ಎಷ್ಟು ಜನ ಇರಬಹುದು? ಸ್ಟಾಫು ಲಕ್ಷಾಂತರ ಬೇಕಾದ್ರೂ ಇರಬಹುದು, ಚೀಫ್ ಮಾತ್ರ ಎಷ್ಟು ಜನ ಇರೋಕ್ಕೆ ಸಾಧ್ಯ? ಒಬ್ಬನೇ. ಸೊ ಸ್ವತಂತ್ರೋ ಭಗವಾನ್ ವಿಷ್ಣು, ಉಳಿದೆಲ್ಲ ಕೂಡ ಅಸ್ವತಂತ್ರ. ಎಲ್ಲರೂ ಸ್ವತಂತ್ರ ಆದರೆ ಎಲ್ಲರೂ ಅಸ್ವತಂತ್ರ ಅಂದರೆ ಎಷ್ಟು ಪ್ರಾಬ್ಲಮ್ ಬರುತ್ತೋ, ಎಲ್ಲರೂ ಸ್ವತಂತ್ರ ಆದರೆ ಅಷ್ಟೇ ಪ್ರಾಬ್ಲಮ್ ಬರುತ್ತೆ. ಎಲ್ಲರೂ ಸ್ವತಂತ್ರ ಹೇಳೋರಿಲ್ಲ, ಕೇಳೋರಿಲ್ಲ. ಇವನೊಂದು ಹೇಳಿದೆ, ಅವನೊಂದು ಹೇಳಿದೆ, ಕೊನೆಗೇನಾಯ್ತು ಅಲ್ಲಿಗೆ? ಅದಕ್ಕೆ ನಮ್ಮ ಎಲ್ಲ ಒಪ್ತೀರಿ ಅಂದರೂ ಅಷ್ಟೇ, ಏನೂ ಒಪ್ಪೋದಿಲ್ಲ ಅಂದರೂ ಅಷ್ಟೇ, ಇಬ್ಬರಣೆ ಬರೋಣ ಅಷ್ಟೇ, ಏನೂ ಒಪ್ಪೋದಿಲ್ಲ, ಕೆಲಸ ಆಗೋದು. ಎಲ್ಲ ಒಪ್ತಾರೆ ಮತ್ತೆ ಕೆಲಸ ಆಗೋದಿಲ್ಲ, ಯಾಕೆ ಒಬ್ಬ ಬೇಡ ಅಂತ ಹೇಳೇ ಹೇಳ್ತಾನೆ, ಅವ್ನು ಮಾತು ಕೇಳಬೇಕಲ್ಲ. ಇವನು ನಿಂತು ಹೋಯ್ತಾನೆ. ಇಲಾ ಕೈವಲ್ಯಂ ವಿಪರೀತ. ನಮ್ಮಲ್ಲಿ ಆಧುನಿಕರು ಏನು ಮಾಡ್ತಾರೆ ಗೊತ್ತಾವೆ? ಎಲ್ಲ ಮತ ಒಪ್ಪಿಟ್ಟು ಮಾಡೋಣ ಅಂತ ಹೇಳ್ತಾರೆ. ಎಲ್ಲ ಮತ ಒಪ್ಪಿಟ್ಟು ಮಾಡಿ, ಯಾರಿಗೂ ಹರ್ಟ್ ಮಾಡೋದು ಬೇಡ. ಕೊನೆಗೆ ಏನಾಯ್ತು ಅಲ್ಲಿಗೆ? ಯಾವುದು ಇಲ್ಲ ಅಂತ ಆಯ್ತು. ಎಲ್ಲ ಮತ ಒಪ್ಪೋದು, ಎಲ್ಲ ಮತ ಬಿಡೋದು ಅಂತ. ಯಾಕೆ? ದೇವರಿಲ್ಲ ಅಂತ ಒಂದು ಮತ ಇದೆ, ದೇವರಿಂದ ಒಂದು ಮತ ಇದೆ, ಹೇಗೆ ಎರಡು ಒಪ್ಪಲಕ್ಕೆ ಸಾಧ್ಯ ನಿಮಗೀಗ? ಸಾಧ್ಯನೇ ಇಲ್ಲ. ಯಾವ ಒಪ್ಪಲಕ್ಕೆ ಬರುತ್ತೆ? ಋಷಿಗಳಿದ್ದಾರೆ, ಅವ್ರ ಮಾತು ಒಪ್ಪಲಕ್ಕೆ ಬರುತ್ತೆ. ಯಾತಕ್ಕೆ? ವಿರೋಧ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೆಯ ಗುರುನಂದನ. ಇವತ್ತು ನಮ್ಮಲ್ಲಿ ದಾಸರೇ ಇದ್ದಾರೆ, ಅಷ್ಟು ದಾಸರ ವಿರೋಧ ಇದೆಯಾ? ಇಲ್ಲ. ಜನ ಜಾಸ್ತಿ ಇದ್ರೂ ಕೂಡ ವಿರೋಧ ಇಲ್ಲ. ಇಬ್ಬರೇ ಇದ್ದರೂ ವಿರೋಧ ಇರ್ಬೋದು. ಒಬ್ಬನೊಂದು ಮತ್ತೊಂದೊಂದು ಹೇಳಿದ. ಅರ್ಥ ಆಯ್ತು? ಇಷ್ಟರ ಟಿಪ್ಪಣಿಕಾರರು ಇದ್ದಾರೆ, ವಿರೋಧ ಇಲ್ಲ. ಟೀಕಾ ವಿರೋಧ ಇಲ್ಲ. ಅಂದಮೇಲೆ ಎಷ್ಟು ಜನ ಇದ್ರೂ ಕೂಡ ವಿರೋಧ ಇಲ್ಲದೆ ಹೋದಾಗ ಅದು ಪ್ರಶ್ನೆ ಬರೋದೇ ಇಲ್ಲ. ವಿರೋಧ ಇದ್ದಾಗ ಇಬ್ಬರು ಇದ್ರೂ ಸಾಕು, ಅಲ್ಲಿಗೆ ಏನಾಗುತ್ತೆ? ಕೆಲಸ ಆಗೋದಿಲ್ಲ. ಅದಕ್ಕೇನೆ ಸರ್ವ ಎಲ್ಲ ರೀತಿ ಧರ್ಮ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇತಶ್ಚ ಈಶ್ವರಶ್ಚ ಕರ್ತೃತ್ವ ಅಸ್ವಾಭಾವಿಕಂ ಅಕರ್ತೃತ್ವಂಚ ಇತ್ಯಾಹ ವಿಪರೀತೆ. ಈಶ್ವರನಿಗೆ ಅಸ್ವತಂತ್ರ ಕರ್ತೃತ್ವ ಅಸ್ವಾಭಾವಿಕನೂ ಇಲ್ಲ, ಮತ್ತು ಅಕರ್ತೃತ್ವ ಕರ್ತೃತ್ವನೂ ಇಲ್ಲ ಅಂತ ಹೇಳೋದಕ್ಕೆ ವಿಪರೀತ ಪ್ರಮಾಣಾಭಾವಾಚ್ಯ. ಆಚಾರ್ಯ ಮಾತಿಗೆ ಅರ್ಥ ಅದಿಷ್ಟು ಕೂಡ. ಅಲ್ಲಿಗೆಲ್ಲಿ ನಾಳೆ ದಿವಸ ಅದರದ್ದು, ನಾಳೆ ಪಾಠ ಇರೋದಿಲ್ಲ, ಮಹಾಲಯ ನಾಡಿದ್ದಿರುತ್ತೆ. ನಾಡಿದ್ದು ಇದರದಲ್ಲ, ಬರೀ ಅಮಾವಾಸ್ಯೆ ನಾಡಿದ್ದು. ಅದರಿಂದ ನಾಳೆ ಇದರ ಅಮಾವಾಸ್ಯೆ. ಹಾಂ, ಆಪೋಸಿಟ್ ಅಂತ ಅರ್ಥ. ಸಂಸ್ಕೃತದಲ್ಲಿ ಆಪೋಸಿಟ್, ಕನ್ನಡದಲ್ಲಿ ತುಂಬ ಅಂತ ಅರ್ಥ. ಕನ್ನಡದ ಅರ್ಥ ಇಟ್ಕೋಬಾರ್ದು. ವಿಪರೀತ ಪ್ರಮಾಣ, ಭಾರಿ ಪ್ರಮಾಣ ಇಲ್ಲ ಅಂತ ಅರ್ಥ ಅಲ್ಲ ಮತ್ತೆ, ಗೊತ್ತಾಯ್ತಾ? ಭಾರಿ ಪ್ರಮಾಣ ಬೇಕಾದ್ರೆ ಒಂದು ಪ್ರಮಾಣ ಇದ್ರೆ ಸಾಕು, ಸರಿಯಾದ. ಓಂ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾಪ್ತೈಷ್ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿ ಹೃದಾಂ ಯಥಾ ವಿನಿಮಯೋ ಯತ್ರ ಸಂಗೋ ಮೃಷಾ.